यद्दितन्तभक्तानामस्माकं नृहरे हरे तदासकार्यं कार्यज्ञ प्रलयर्क आयितप्रभ हरिकथामृतसार गुरुगळ करुणदिन्दापणितु पेळुवे परम भगवत् भक्तरिदनादरदि केळुवनु कृष्ण. ಆರನೇ ಪಂಚಮಹಾಯಜ್ಞ ಸಂಧಿ. ಇದರಲ್ಲಿ ನಾವು ಇಷ್ಟು ತನಕ ಬಂದು ಹೇಗೆ ಒಂದು ಆಹುತಿ ದ್ವಾರ ಆ ಜೀವನ ಒಂದೊಂದು ಸ್ಥಾನಕ್ಕೆ ಒಂದು ಸ್ಥಾನಕ್ಕೆ ಉಪ್ರಂ ಒನ್ ಆಫ್ಟರ್ ಅದರ್ ಕರ್ಕೊಂಡು ಬರ್ತಾ ಇದ್ದಾರೆ ಈ ದೇವತೆಗಳು ಅಂತ ನೋಡ್ತಾ ಬಂದಿದ್ದೀವಿ. ಸೊ ಇವಾಗ ಬಂದಾಗ ಥರ್ಡ್ ಒನ್ ಬಂದು ನಾವು ವರ್ಷದಲ್ಲಿ ಮಳೆಯಲ್ಲಿ ಇಟ್ಟು ಆ ಜೀವವನ್ನ ಮಳೆಯಲ್ಲಿ ಆಹುತಿ ಆಗಿ ಇಟ್ಟು ಆ ಒಂದು ಮಳೆ ದ್ವಾರ ಈ ಒಂದು ಭೂಮಿಗೆ ತರ್ತಾರ ಅಂತ ನೋಡಿದ್ದೀವಿ. ಈ ಭೂಮಿಯಲ್ಲಿ ಬಂದು ಸೇರಿದಂತ ಈ ಜೀವಕ್ಕೆ ಏನಾಗತ್ತಂದ್ರೆ ಇಲ್ಲಿ ಇದಕ್ಕೆ ವ್ರೀಹಿ ಅಂದ್ರೆ ಧಾನ್ಯಗಳ ಒಂದು ಶರೀರ ಒಂದು ಬರುತ್ತಂತ. ಈ ಧಾನ್ಯ ಶರೀರ ಅದು ಅನ್ನದಲ್ಲಿ ಇರತ್ತಂತ. ಆ ಜೀವ ಅನ್ನದಲ್ಲಿ ಸೇರ್ಕೊಳ್ತಾನಂತ. ಈ ಅನ್ನದಲ್ಲಿ ಸೇರ್ಕೊಂಡ ಈ ಜೀವನನ್ನ ಏನ್ ಮಾಡ್ತಾರ ನೆಕ್ಸ್ಟ್ ಈ ಪುರುಷ ಮುಖ್ಯವಾಗಿ ಈ ಒಂದು ಪುರುಷನಲ್ಲಿ ಹೋಮ ಮಾಡ್ತಾರೆ ಈ ದೇವತೆಗಳು ಅಂತ ಹೇಳ್ತಾ ಇದ್ದಾರೆ ಈ ವರ್ಷದಲ್ಲಿ. ಸೊ ಯಥಾಕ್ರಮ ಮುಂಚೆ ಹೇಳಿದಂತೆ ಒಂದು ಅಗ್ನಿ ಇಲ್ಲಿ ಪುರುಷ ಅಂಬೋನೆ ಒಂದು ಪುರುಷ ಅಂಬೋನು ಇಲ್ಲಿ ಪುರುಷ ಅಂಬೋ ಶಬ್ದಕ್ಕೆ ಗಂಡಸು ಅಂತಾನೆ ಅರ್ಥ ಆಗತ್ತೆ. ಪುರುಷ ಅಂಬೋನು ಅಗ್ನಿಯಾಗಿದ್ದಾನೆ. ಪುರುಷನಲ್ಲಿ ಪುರುಷ ವಾಚ್ಯನಾದ ಭಗವಂತನೇ ಒಂದು ಅಗ್ನಿಯಾಗಿದ್ದಾನೆ. ಅದ್ರಲ್ಲಿ ಆ ಅಗ್ನಿಯ ಒಂದು ಐದು ಅಂಶಗಳನ್ನ ಏನೇನು ಅಂತ ಹೇಳ್ತಾರೆ ಈ ವರ್ಷ. ಹೀಗೆ ಹೋಗತ್ತ ಪುರುಷ ಶಿಖಿ ವಾಕ್ ಸಮಿದೆ ಧೂಮವು ಕರ್ಣ ವರ್ಚಿ ಜಿಹ್ವೆ ಶೋತ್ರಗಳೆರಡು ಕಿಡಿಗಳು ಲೋಚನಗಳಂಗಾರವೆನಿಸುವವು ನಿರುತ ಭುಂಜಿಸುವನ್ನ ಎದು ಕುಲವರಣಿ ಗವದಾನಗಳು ಎಂದಿ ಪರಿಸಮರ್ಪಣೆಗೈಯೇ ಕೈಕೊಂಡನು ದಿನದಿ ಪೊರೆವ ಅಂತ ಹೇಳ್ತಾ ಇದ್ದಾರೆ. ಅನುದಿನದಿ ಪೊರೆವ ನಾವು ಊಟ ಮಾಡುವಾಗ ಆ ಚಿಂತನೆ ಬರಬೇಕು ಅಂತ ಹೇಳ್ತಾರೆ. ಏನು ಅಂದ್ರೆ ಇದು ಯದುಕುಲ ವರನಿಗೆ ಅಂದ್ರೆ ಕೃಷ್ಣಾರ್ಪಣ ಅಂತ ಹೇಳಿ ಊಟ ಮಾಡಿ. ಯದುಕುಲ ವರ ಅಂದ್ರೆ ಏನು? ಯದುಕುಲ ಶ್ರೇಷ್ಠ ಕೃಷ್ಣ ಯದುಕುಲದಲ್ಲಿ ಶ್ರೇಷ್ಠನಾದವನು ಅವನೇ. ಸೊ ಯದುಕುಲ ವರನಿಗೆ ಅವಧಾನ ಅವನಿಗೆ ಆಹುತಿ. ಸೊ ಊಟ ಮಾಡುವಾಗ ಕೃಷ್ಣ ನಿನಗೆ ಅರ್ಪಣ ಅಂತ ಹೇಳಿ ಇದು ಒಂದು ಆಹುತಿ ಅಂತ ಭಾವಿಸಿ ಊಟ ಮಾಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಪುರುಷ ಅಂಬೋದು ಈ ಪುರುಷ ಅಂಬೋದು ಅಗ್ನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬರುವಂತ ರೂಪ ಯಾವುದು ಅಂದ್ರೆ ಪ್ರದ್ಯುಮ್ನ ರೂಪ. ಪುರುಷನಲ್ಲಿ ಇರುವಂತ ರೂಪ ಬಂದು ಪ್ರದ್ಯುಮ್ನ ರೂಪದಿಂದ ಭಗವಂತ ಇದ್ದಾನೆ. ಇದು ಇಲ್ಲಿ ಬರುವಂತ ಸಮಿತ್ ಏನು? ಸಮಿತ್ ಅಂದ್ರೆ ಇದು ನೋಡಿ, ಪುರುಷ ಶಿಖಿ ಅಂದ್ರೆ ಅಗ್ನಿ. ಈ ಅಗ್ನಿ ಇರುವಂತ ಆ ಒಂದು ಅಂಶಗಳು ಏನು ಅಂದ್ರೆ ವಾಕ್ ಎಂಬುದು ಸಮಿತ್ ಅಂತ ಹೇಳ್ತಾರೆ. ವಾಕ್ ಸೊ ವಾಕ್ ಯಾಕೆ ವಾಕ್ ಎಂಬುದು ಏನು ಅಂತ ಹೇಳಿದಾಗ ವಾಕ್ ಎಂಬುದು ಪ್ರದ್ಯುಮ್ನ ನಾರಾಯಣ ಸಮಿತ್. ನಾವು ನೋಡಿದ್ದೀವಿ ನಾರಾಯಣ ಸಮಿತ್ ಅಂದ್ರೆ ಪ್ರದ್ಯುಮ್ನ ನಾರಾಯಣನೇ ಸಮಿತ್ ಆಗಿದ್ದಾನೆ. ಅವನು ವಾಕ್ ಅಲ್ಲಿ ಇದ್ದಾನೆ ಅಂದ್ರೆ ಏನು? ವಾಕ್ ಅಂತ ಭಗವಂತನಿಗೇನು ವಾಕ್ ಅಂತಾನೆ ಹೆಸರು ಅಂತ. ಯಾಕೆ ಭಗವಂತನಿಗೆ ವಾಕ್ ಅಂತ ಹೆಸರು ಅಂದ್ರೆ ಹೇಳ್ತಾರೆ ವಚನಾತ್. ಆ ಮಾತಾಡುವಂತ ಶಕ್ತಿಯನ್ನ ಕೊಡ್ತಾನೆ ದೇವರು ಅಲ್ಲಿ. ಬಿಕಾಸ್ ಇಷ್ಟು ತನಕ ಬಂದ ಒಂದೊಂದು ಸ್ಥಾನದಲ್ಲಿ ನೋಡ್ತಾ ಬಂದ್ರೆ ಯಾವುದಕ್ಕೇನೋ ವ್ರೀಹಿ ತನಕ ಬಂತು, ಯಾವುದಕ್ಕೇನೋ ಆ ಶಕ್ತಿ ಸಾಮರ್ಥ್ಯ ಇಲ್ಲ. ಅದೇ ಒಂದು ಪುರುಷನಲ್ಲಿ ಬಂದಾಗ ಈ ಪುರುಷ ಅಂಬೋ ಹೆಸರಿಂದ ಇರುವಂತ ಅಗ್ನಿಯಲ್ಲಿ ವಾಕ್ ಇರತ್ತ. ವಾಕ್ ಮಾತನಾಡುವ ಶಕ್ತಿ ಕೊಟ್ಟು ಮಾತನಾಡಿಸ್ತಾನ. ಸೊ ಆ ತೇಜೋ ರೂಪದಿಂದ ಅಲ್ಲಿ ಅವನು ಇದ್ದಾನೆ. ಸೊ ವಾಕ್ ಸಮಿತ್ ಅಂತ ಹೇಳ್ತಾರೆ. ಮತ್ತು ನೆಕ್ಸ್ಟ್ ಬಂದು ಇಲ್ಲಿ ದ್ರೌಪದೀಶ ನಾನು ಏನ್ ಹೇಳಿದೆ ನಿಮ್ಗೆ, ಓಕೆ, ಇಲ್ಲಿ ಕರಣ ಅಂತ ಇದೆ. ಕೆಲವು ಪುಸ್ತಕದಲ್ಲಿ ಪರಣ ಅಂತನೂ ಇದೆ. ಒಂದು ಕಾಮೆಂಟ್ರಿಯಲ್ಲಿ ದ್ರೌಪದೀಶ ಪತಿ ದಾಸರು ಅವರು ಒಂದು ಕಾಮೆಂಟ್ರಿ ಬರೆಯುವಾಗ ಅವರು ಇದು ಕರಣ ಅಲ್ಲ ಪರಣ ಅಂತ ಹಾಕೊಳ್ಳಿ ಅಂತ ಹೇಳ್ತಾರೆ. ಸೊ ಪರಣ ಅಂದ್ರೆ ಏನು ಅಂದ್ರೆ ಪ್ರಾಣ ಅಂತ ಅರ್ಥ. ಪರಣ ಅಂಬೋದಕ್ಕೆ ಪ್ರಾಣ ಅಂತ ಅರ್ಥ ಕೊಟ್ಟಿದ್ದಾರೆ. ಸೊ ಇದು ದಿಸ್ ಜೆಲ್ಸ್ ವಿತ್ ನಮ್ಮ ಉಪನಿಷತ್ತಿನಲ್ಲಿ ಪ್ರಾಣನೇ ಧೂಮ ಅಂತ ಕೊಟ್ಟಿದ್ದಾರೆ.
ಇನ್ನೊಂದು ಅರ್ಥ ಕರಣನ ಇಟ್ಟುಕೊಳ್ಳಿ, ಬಿಕಾಸ್ ಕರಣ ಅಂತ ಇಟ್ಟುಕೊಂಡ್ರೂ ಈ ಕರಣ ಅಂದ್ರೆ ಏನು, ಇಂದ್ರಿಯಗಳು ಅಂತ ಆಗತ್ತೆ. ಈ ಇಂದ್ರಿಯಗಳಲ್ಲಿ ಇಂದ್ರಿಯಗಳು ಅಂತ ಹೇಳುವಾಗ ಇಂದ್ರಿಯದಲ್ಲಿ ಇರುವಂತ ಆ ಪ್ರಾಣ ಶಕ್ತಿ ನಾವು ಹಿಂದೇನು ನೋಡಿದ್ದೇವೆ, ಪ್ರಾಣಾಗ್ನಿ ಅಂತ ನಾವು ನೋಡಿದ್ದೀವಿ. ಸೊ ಅಲ್ಲಿನ ಪ್ರಾಣನೇ ಇಟ್ಕೋಬಹುದು. ಕರ್ಣ ಇಟ್ಕೊಂಡ್ರೆ ಕರ್ಣಗಳು ಇಂದ್ರಿಯ ಅಂತ ತಕೋಬೇಡಿ, ಇಂದ್ರಿಯದಲ್ಲಿ ಇರುವಂತಹ ಪ್ರಾಣ ಶಕ್ತಿ ಅಂತ ಪ್ರಾಣ, ಬಿಕಾಸ್ ಇಂದ್ರಿಯಗಳು ಫಂಕ್ಷನ್ ಮಾಡ್ಬೇಕಂದ್ರೆ ಪ್ರಾಣ ಶಕ್ತಿ ಬೇಕು, ಪ್ರಾಣ ಹಾಗೆ ತಕೊಳ್ಳಿ ಅಂತಾರೆ. ಬಟ್ ಈ ಕಾಮೆಂಟ್ ಇಲ್ಲಿ ಬಂದು ಕರ್ಣ ಎಲ್ಲ ಪರಣ ಅಂತ ಕೊಟ್ಟು ಅದು ಪರಣ ಅಂಬೋದಕ್ಕೆ ಅರ್ಥವೂ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಪರಣ ಮಾಡ್ಕೊಳ್ಳೋದು ಬೆಟ್ರೋ ಏನೋ ಕಾಣುತ್ತೆ, ಕೇಳ್ತೀನಿ ನಾನು. ಸೊ ಪರಣ ಅರ್ಚಿ ಅಂತಾರೆ. ಧೂಮವು ಪುರುಷ ಶಿಖಿ, ವಾಕ್ ಅಂಬೋದು ಸಮಿದೆ ಆಗತ್ತೆ. ಸೊ ಮಾತಾಡೋದು, ಮಾತಾಡೋ ಮೂಲಕ ಮಾತು ಸಮಿತ್. ಇಲ್ಲಿ ಯಾಕೆ ಸಮಿತ್ ಅಂತ ಹೇಳ್ತಾರೆ, ಸಮಿತ್ ಅಂದ್ರೆ ಪೂರ್ಣ, ಸಮಿತ್ ಅಂದ್ರೆ ವೃದ್ಧಿಗೊಳಿಸುತ್ತ ಅಂತ. ಸೊ ವಾಕ್ ಮೂಲಕವಾಗ ದೇವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾಲಿಗೆ ಕೊಟ್ಟಿದ್ದಾನಂತೆ ದೇವ್ರು. ಸೊ ಅದು ಹೇಳ್ತಾರೆ, ಹೇಳುವಾಗ ಒಂದು ಕಡೆ ಹೇಳ್ತಾರೆ, ಅನಂತ ಪದ್ಮನಾಭ ಸ್ವಾಮಿಗೆ ಆ ಒಂದು ಶೇಷದೇವರಿಗೆ ಆ ನಾಲಿಗೆ ಕೊಟ್ಟಿ, ನಾಲಿಗೆ ಎರಡಾಗಿ ಮಾಡಿದ ಆ ಶೇಷಕ್ಕೆ. ಇಟ್ ಇಸ್ ಡಿವೈಡೆಡ್. ಏನು ಅಂದ್ರೆ ವೇದಗಳು ಸಂಬಂಧಪಟ್ಟದ್ದು, ದೇವರ ಬಗ್ಗೆ ಮಾತಾಡಬೇಕು, ದೇವರ ಬಗ್ಗೆ ಸ್ತೋತ್ರ ಮಾಡಬೇಕು, ಪಾಠ ಪ್ರವಚನ ಅಂತದ್ದು ಮಾಡಬೇಕು, ಮತ್ತು ತಿಳಿದದ್ದನ್ನ ಸ್ತೋತ್ರ ಮಾಡಬೇಕು. ಅದಕ್ಕೆ ನಾಲಿಗೆ ಹಾಗೆ ಕೊಟ್ಟಿದ್ದಾನೆ, ವಾಕ್ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಸೊ ಅದು ಇಲ್ಲಿನೂ ಹಾಗೆ, ಆ ವಾಕ್ ಮೂಲಕವಾಗ ದೇವರನ್ನ ಸ್ತುತಿ ಮಾಡಬೇಕು. ಸೊ ಶಿಖಿ, ಪುರುಷ ಶಿಖಿ, ವಾಕ್ ಅಂಬೋದು ಸಮಿದೆ ಅಂತಾರೆ, ಅದು ವೃದ್ಧಿ ಆಗಬೇಕು, ಇನ್ ದ ರೈಟ್ ಡಿರೆಕ್ಷನ್. ಆಮೇಲೆ ಧೂಮವು, ಧೂಮ ಯಾವುದು ಅಂದ್ರೆ ಕರ್ಣ ಅಂತಿದ್ದ ಪರಣ ಅಂತ ಮಾಡ್ಕೊಳ್ಳಿ. ಧೂಮ ಅಂದ್ರೆ ಆ ಪ್ರಾಣಶಕ್ತಿ, ಆ ಪ್ರಾಣಶಕ್ತಿ ಯಾತಕ್ಕೆ ಪ್ರಾಣಶಕ್ತಿ ಅಂದ್ರೆ ಪ್ರಣಯತಿ, ಎಲ್ಲರನ್ನೂ ಪ್ರೇರಣೆ ಕೊಟ್ಟು ಮಾಡ್ತಾನೆ ಒಂದು. ಇನ್ನೊಂದು ಹಣ ಅಂದ್ರೆ ಚೇಷ್ಟ, ವ್ಯಾಪಾರಗಳು ಎಲ್ಲವೂ ಇಂದ್ರಿಯ ಮೂಲಕ ನಮ್ಗೆ ಎಲ್ಲಾ ವ್ಯಾಪಾರಗಳು ಆಗ್ಬೇಕು. ಆ ವ್ಯಾಪಾರಗಳು ಮಾಡ್ಬೇಕು ಅಂದ್ರೆ ಹಣ ಅಂದ್ರೆ ವ್ಯಾಪಾರಗಳು, ಚೇಷ್ಟೆಗಳು ಪ್ರಕೃಷ್ಟವಾಗಿ ಆಗಬೇಕು. ಪ್ರಕೃಷ್ಟ ಅಂದ್ರೆ ಏನೇನೋ ವ್ಯಾಪಾರಗಳೆಲ್ಲ ಭಗವಂತನ ವಿಷಯದಲ್ಲಿ ವ್ಯಾಪಾರಗಳಾಗಬೇಕು. ಅದಕ್ಕೆ ಪ್ರಾಣ, ಪ್ರಾಣ ಅಂತಾನೆ ಬರುತ್ತದು, ಪ್ರಾಣ ಆ ಶಕ್ತಿ ಕೊಟ್ಟದ್ದೇ ಅದಕ್ಕೆ ಇಟ್ಟಿದ್ದಾನೆ. ಸೊ ಇಲ್ಲಿ ಧೂಮವು ಕಪರಣ, ಅರ್ಚಿಯು ಜಿಹ್ವ ಅಂತಾರೆ. ಅರ್ಚಿಯು ಜಿಹ್ವ ಅಂದ್ರೆ ಅರ್ಚಿ ಅಂದ್ರೆ ಆ ಉರಿ. ಸೊ ಇಲ್ಲಿ ಬಂದ ರೂಪಗಳು ಏನು ಅಂದ್ರೆ ಪ್ರದ್ಯುಮ್ನ ನಾರಾಯಣ ರೂಪ, ಪ್ರದ್ಯುಮ್ನ ನಾರಾಯಣ ರೂಪ ಸಮಿತ್ ಅಂತ ಬಂದಿದೆ. ನಾವು ಹಿಂದೆ ಹೇಳಿರುವ ಪ್ರಕಾರ ಇಲ್ಲಿ ನಮ್ಮ ಮುಖ್ಯಪ್ರಾಣರನ್ನು ಇಟ್ಕೋಬೇಕು. ಮುಖ್ಯಪ್ರಾಣರು ಯಾರು ಬರ್ತಾರೆ ಇಲ್ಲಿ ಅಂದ್ರೆ ಉದಾನ ಅಂಬೋ ಹೆಸರಿನಿಂದ ಬರ್ತಾರೆ. ನಾವು ಉದಾನ ಅಂಬೋದು ವಾಕ್ಲಿ, ವಾಕ್ ನಮ್ಮ ಕಂಠದಲ್ಲಿ ಇದ್ದು ಉದಾನ ಅಭಿಮನು ಅಂತ ಬಂದಿದೆ, ಬರುತ್ತೆ ಇನ್ನು ಮುಂದೆ ಬರುತ್ತದು. ಸೊ ಉದಾನ ನಾಮಕದಿಂದ ಅವನು ನುಡಿದು ನುಡಿಸ್ತಾನ ಅಂತ ಬರುತ್ತೆ. ಸೊ ಇಲ್ಲಿ ಉದಾನ ಇಟ್ಟುಕೊಂಡು ಉದಾನ ಪ್ರಾಣ. ಸೊ ಇದು ಹಾಗೆ ಪ್ರದ್ಯುಮ್ನ ನಾರಾಯಣ ಬಂತು, ಇಲ್ಲಿ ಬಂದು ಉದಾನ ಪ್ರಾಣ ಅಂತ ರೂಪದಿಂದ ಈ ವಾಕಿನಲ್ಲಿ ಇದ್ದಾನೆ, ಈ ವಾಕಿನಲ್ಲಿ ಇದ್ದಾನೆ, ಅದೇ ಸಮಿತ್ ಅಂತ ಆಯ್ತು. ನೆಕ್ಸ್ಟ್ ಬರೋದು ಬಂದು ಧೂಮ ಬರುತ್ತೆ. ಧೂಮಕ್ಕೆ ಬಂದು ಪ್ರದ್ಯುಮ್ನ ವಾಸುದೇವ, ಕರೆಸ್ಪಾಂಡಿಂಗ್ಲಿ ಪ್ರದ್ಯುಮ್ನ ವಾಸುದೇವ ಆಗ್ತಾನೆ. ಇಲ್ಲಿ ಬಂದು ಅವನು ಇರುವಂತ ಆ ಮುಖ್ಯಪ್ರಾಣರ ರೂಪ ಬಂದು ಉದಾನ ಅನಿರುದ್ಧ ಬರುತ್ತೆ. ಸೊ ಇದು ಪ್ರಾಣ ಆಗತ್ತೆ. ಪ್ರಾಣ ಆದ ಮೇಲೆ ನೆಕ್ಸ್ಟ್ ಬರೋದು ಬಂದು ಅರ್ಚಿ ಆಗತ್ತೆ. ಅರ್ಚಿ ಬರುವಾಗ ಪ್ರದ್ಯುಮ್ನ ಸಂಕರ್ಷಣ, ಸಂಕರ್ಷಣ ಅರ್ಚಿಗೆ ಬರ್ತಾನೆ. ಪ್ರದ್ಯುಮ್ನ ಸಂಕರ್ಷಣ, ವಾಯುದೇವರ ರೂಪ ಬಂದು ಉದಾನ ಧ್ಯಾನ ಬರುತ್ತೆ. ಇವನು ಅರ್ಚಿ, ಅವನೇ ಉರಿಯಾಗಿ ಇದ್ದಾನೆ. ಉರಿ ಏನು, ಉರಿ ಅಂದ್ರೆ ಅದು ನಮ್ಮ ಜಿಹ್ವೆ ಅಂತ ಹೇಳ್ತಾರೆ. ಒಂದೊಂದು ಈ ಪುರುಷನಿಗೆ ಒಂದೊಂದು ಇಂದ್ರಿಯಗಳು ವ್ಯಕ್ತ ಆಗತ್ತೆ ಈ ದೇಹದಲ್ಲಿ. ಏನಾಗತ್ತೆ ಅಂದ್ರೆ ಇಟ್ ಹ್ಯಾಸ್ ದ ಕೆಪಾಸಿಟಿ, ಒಂದೊಂದು ವ್ಯಕ್ತ ಆಗತ್ತೆ. ಇದೇನು ಜಿಹ್ವೆಯ ಉರಿ ಅಂತಾರೆ. ಅಂದ್ರೆ ಏನು, ನಾವು ಆಹುತಿ ಹಾಕಬೇಕಂದ್ರೆ ಅವಾಗ ನಾವು ಹಿಂದೆ ನೋಡಿದ್ದೀವಿ ಧೂಮ ಬರಬೇಕು, ಬಟ್ ಆಹುತಿ ಹಾಕೋಬೇಕಂದ್ರೆ ಅದು ನಾವು ಚಂದಾಗಿ ಅರ್ಚಿ, ಚಂದಾಗೆ ಅಗ್ನಿ ಜ್ವಾಲ ಬಂದಾಗ ಅಗ್ನಿ ಪ್ರಜ್ವಲಿತಂ ಒಂದೆ ಅಂತಾನೆ ಹೇಳ್ತಾರೆ. ಸೊ ಅಲ್ಲಿ ಆಹುತಿಯನ್ನ ಹಾಕ್ಬೇಕು. ಇಲ್ಲಿ ನಾವು ಎಲ್ಲಿ ಆಹುತಿಯನ್ನ ಹಾಕ್ತೀವಿ ಅಂದ್ರೆ ನಮ್ಮ ಬಾಯಿಯ ಒಂದು ಬಾಯಲ್ಲಿ ಈ ನಾಲಿಗೆ ಬರುತ್ತೆ ನೋಡಿ, ಇದೇ ಒಂದು ಅರ್ಚಿ ಅಂತ ಭಾವನೆ ಮಾಡಿ ಅಲ್ಲಿ ಹಾಕ್ತೀವಿ. ಸೊ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ ಜಿಹ್ವೆ ಅರ್ಚಿ ಈ ರೂಪಗಳು ಹೇಳಿದೆ. ಸೊ ಇನ್ನೊಂದು ಅರ್ಥ ಇದಕ್ಕೆ ಭಗವತ್ ಪರವಾದ ಅರ್ಥಗಳನ್ನ ಕೊಡ್ತಾರೆ. ಏನರ್ಥ, ಜಿಹ್ವಾ ಭಗವಂತನಿಗೆ, ಯಾಕೆ ಮುಂಚೆ ನೋಡಿದೆ ವಾಕ್ ಹಾಗೆ ಪ್ರಾಣ ನೋಡಿದೆ, ಜಿಹ್ವಾ ಅಂತ ಭಗವಂತನಿಗೆ ಹೇಗೆ ಅನ್ವಯಿಸೋದು ಅಂದ್ರೆ, ಅಲ್ಲಿ ಆಚಾರ್ಯರು ಹೇಳ್ತಾರೆ ಜಹಾತಿ ಗಮಯತಿ ಅಂತ ಹೇಳ್ತಾರೆ. ಜಹಾತಿ ಜಿಹ್ವಾ, ಸೊ ಜಹಾತಿ ಗಮಯತಿ ಅಂದ್ರೆ ಅದು ಅವ್ರು ಏನು ಮಾಡ್ತಾರಂದ್ರೆ ಆ ಮೋಕ್ಷಕ್ಕೆ ಹೋಗೋವರಿಗೆಲ್ಲ ಕರ್ಕೊಂಡು ಹೋಗ್ತಾರಂತೆ. ಉಳಿದವರಿಗೆ ಯಾರ್ಯಾರು ಮೋಕ್ಷ ಅಂದ್ರೆ ಇಲ್ಲಿ ಸಜ್ಜನರಿಗೆ ಆಗುವಂತ ವೈಕುಂಠ ಮುಂತಾದ ಮೋಕ್ಷಗಳು ಹೇಳ್ತಾರೆ. ಉಳಿದವ್ರಿಗೆ ಏನು ಮಾಡ್ತಾರಂದ್ರೆ ಗಮಯತಿ ಬೇರೆ ಕಡೆ ತಿರುಗಿಸ್, ಬೇರೆ ಕಡೆ ಹಿ ಪುಟ್ಸ್ ದೆಮ್ ಇನ್ ಅದರ್ ಡಿರೆಕ್ಷನ್ ಅಂತ ಹೇಳ್ತಾರೆ. ಬಾಯ್ ಮುಲ್ ಬಾಯ್, ಅದಕ್ಕೆ ಅವನಿಗೆ ಜಿಹ್ವಾ ಅಂತ ಹೆಸರು ಅಂತ ಹೇಳ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ಏನಿದು ಕರ್ಣ ಅರ್ಚಿ ಜಿಹ್ವೆ, ಶ್ರೋತ್ರಗಳೆರಡು ಕಿಡಿಗಳು ಅಂತ ಹೇಳ್ತಾರೆ. ಶ್ರೋತ್ರಗಳು ಎರಡು ಇಲ್ಲಿ ಕಿಡಿಗಳು ಫಸ್ಟ್ ಹೇಳಿದ್ದಾರೆ. ಶ್ರೋತ್ರಗಳು ಎರಡು ಕಿಡಿಗಳು ಅಂದ್ರೆ ನಾವು ತಿರ್ಗಾ ವಿ ಹ್ಯಾವ್ ಟು ಚೇಂಜ್ ದ ಆರ್ಡರ್ ಫಸ್ಟ್ ಅಂಗಾರ. ಉಪನಿಷತ್ತಲ್ಲಿ ಬಂದ ಕ್ರಮ ನೋಡ್ಬೇಕಂದ್ರೆ ಫಸ್ಟ್ ಅಂಗಾರ ಹೇಳಿ ಆಮೇಲೆ ವಿಸ್ಪಲಿಂಗ ಹೇಳ್ಬೇಕು. ಇಫ್ ಯು ವಾಂಟ್ ಟು ಟೆಲ್ ವಿಸ್ಪಲಿಂಗ ಫಸ್ಟ್ ಹೇಳ್ಬೇಕು, ಕಿಡಿಗಳು ಫಸ್ಟ್ ಹೇಳ್ಬೇಕು ಅಂದ್ರೆ ಅಲ್ಲಿ ಅನಿರುದ್ಧ ರೂಪವನ್ನ ಇಟ್ಕೋಬೇಕು. ಕಿಡಿ ಶ್ರೋತ್ರಗಳೆರಡು ಕಿಡಿಗಳು ಅಂತ ಬಂದಾಗ ಅಲ್ಲಿ ಬಂದು ಪ್ರದ್ಯುಮ್ನ ಅನಿರುದ್ಧ ಇಟ್ಟುಕೊಂಡು ಉದಾನ ಸಮಾನನ್ನ ಇಟ್ಕೋಬೇಕು. ಸೊ ಇದು ಬಂದು ಶ್ರೋತ್ರ ಅಂತ ಹೇಳ್ತಾರೆ. ಶ್ರೋತ್ರ ಅಂದ್ರೆ ಶ್ರೋತ್ರ ಅಂತ ಭಗವಂತನಿಗೆ ಯಾಕೆ ಹೆಸರು ಅಂದ್ರೆ ಶುಣೋತಿ, ಅವನು ಅಲ್ಲಿ ಇದ್ದು ನಮ್ಗೆ ಆ ಕೇಳುವಂತ ಶಕ್ತಿಯನ್ನ ಅವನು ಕೊಡ್ತಾ ಇದ್ದಾನಕ್ಕೋಸ್ಕರ ಅವನಿಗೆ ಶ್ರೋತ್ರ ಅಂತ ಹೆಸರು. ಕಿಡಿಗಳು ಅಂತ ಬರುತ್ತೆ, ಕಿಡಿಗಳು ವಿಸ್ಪುಲಿಂಗ ಅಂತ ಬರುತ್ತೆ ಅಂದ್ರೆ ಈ ಕಿವಿ ಮೂಲಕವಾಗಿ ವಿವಿಧವಾಗಿ ನಾವು ಕೇಳ್ತೀವಿ. ಒಂದೇ ಪ್ರವಚನದಲ್ಲಿ ಕೂತಿದ್ರು ಒಬ್ಬೊಬ್ಬರು ಒಂದೊಂದು ತರ ಕೇಳ್ತೀವಿ, ಒಂದೊಬ್ಬರಿಗೆ ಒಂದೊಂದೊಂದು ತರ ಅರ್ಥ ಆಗುತ್ತೆ, ಸೇಮ್ ವರ್ಡ್ಸ್. ಸೊ ವಿವಿಧವಾಗಿ ಕೇಳಿಸುತ್ತೆ, ಕೆಲವೊಮ್ಮೆ ಭಗವತ್ ಪರವಾಗಿ ಕೇಳಿಸುತ್ತೆ, ಕೆಲವೊಮ್ಮೆ ವಕ್ರವಾಗಿಯನ್ನು ಕೇಳಿಸುತ್ತೆ. ಸೊ ಇದು ವಿಸ್ಪುಲಿಂಗ ಹೇಳ್ತಾರೆ. ವಿಸ್ಪುಲಿಂಗ ಕಿಡಿಗಳಾದ ಮೇಲೆ ಲೋಚನಗಳ ಅಂಗಾರ, ಅದು ಶ್ರೋತ್ರಗಳೆರಡು ಅಂತ ಹೇಳಿದ್ದಾರೆ. ಇಲ್ಲಿ ಲೋಚನಗಳು ಅಲ್ಲಿ ಶ್ರೋತ್ರಗಳೆರಡು ಸೇಮ್ ವೇ ಲೋಚನಗಳೆರಡು. ಸೊ ಲೋಚನಗಳ ಅಂಗಾರ ಅಂತ ಹೇಳ್ತಾರೆ. ಇಲ್ಲಿ ಅಂಗಾರ ಬರುವಾಗ ಪ್ರದ್ಯುಮ್ನ ಪ್ರದ್ಯುಮ್ನ ಇಟ್ಕೋಬೇಕು, ಉದಾನ ಉದಾನನ ಇಟ್ಕೋಬೇಕು. ಲೋಚನಗಳು ಲೋಚನಗಳ ಚಕ್ಷು ಅಂತ ಹೇಳ್ತಾರೆ. ಚಕ್ಷು ಅಂತ ಕಣ್ಣಿಗೆ ಯಾಕೆ ಚಕ್ಷು ಅಂತ ಕರೀತಾರಂದ್ರೆ ಹೇಳ್ತಾರೆ ಕಣ್ಣಿಗೆ ಚಕ್ಷು ಅಂತ ಯಾಕೆ ಕರೀತಾರಂದ್ರೆ ಚಷ್ಟತೆ ಅಂತ. ಚಷ್ಟತೆ ಅಂದ್ರೆ ಮಾತಾಡತ್ತಂತ ಕಣ್ಣು ಅಂದ್ರೆ ಕಣ್ಣಿನಿಂದ ಮಾತಾಡಬಹುದು. ನಾವು ಮಾತಾಡ್ತೀವಿ ಕಣ್ಣಿನಿಂದ, ಗೆಸ್ಚರ್ ಮಾಡೋದು, ವಿ ವಾಂಟ್ ಟು ಕಂಟ್ರೋಲ್ ಅವರ್ ಚಿಲ್ಡ್ರನ್ ಆರ್ ಡಿಸಗ್ರಿ, ಕಣ್ಣು ಮೂಲಕವಾಗಿ ಎಲ್ಲ ತೋರಿಸ್ತೀವಿ. ಸೊ ಕಣ್ಣುಗಳು ಮಾತಾಡತ್ತಂತೆ, ಸೊ ಅದಕ್ಕೆ ಚಷ್ಟೆ ಅಂತಾರೆ, ಮಾತಾಡುತ್ತೆ. ಅದಕ್ಕೆ ಅವನಿಗೆ ಮಾತಾಡ್ತಾನೆ ಅಂದ್ರೆ ಕಣ್ಣು ಕಣ್ಣಲ್ಲಿ ಇದ್ರೂ ಅವನು ಕಣ್ಣು ಮೂಲಕವಾಗಿ ಹೀ ಕಮ್ಯುನಿಕೇಟ್ ಮಾಡಕ್ಕೆ ಆ ಸಾಮರ್ಥ್ಯವನ್ನ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಸೊ ಹೀಗೆ ಲೋಕನ ಅಂಗಾರ ವೆನಿಸೋವು ನಿರುತ ಬುಂಜಿಸು, ಹೀಗೆ ಚಿಂತನೆ ಮಾಡಿ ನಿರುತ ಬುಂಜಿಸು, ನಿರುತ ಬುಂಜಿಸುವ ಅನ್ನ. ಸೊ ಹೀಗೆ ಇವಾಗ ಎಲ್ಲಿ ಬಂದಿದ್ದ ಈ ಜೀವ, ಅನ್ನದಲ್ಲಿ ಬಂದಿದ್ದ. ನಾವು ಊಟ ಮಾಡುವಂತ ಈ ಅನ್ನದಲ್ಲಿ ವ್ರೀಹಿ ಧಾನ್ಯ ಸಹಿತ ಧಾನ್ಯವೇ ಆಗೋದಿಲ್ಲ, ಅದು ಧಾನ್ಯಗಳ ಪಕ್ವ ಮಾಡಿದ ಧಾನ್ಯಗಳು ಸಹಿತ ಆ ಜೀವನು ಅಲ್ಲಿ ಸೇರ್ಕೊಂಡಿದ್ದಾನೆ. ಅದನ್ನ ಬಂದು ಆ ಒಂದು ಪುರುಷನಲ್ಲಿ ಆಹುತಿ ಮಾಡ್ತಾರಂತ ದೇವತೆಗಳು. ಯಾಕೆಂದ್ರೆ ಪುರುಷ ದ್ವಾರ ಸ್ತ್ರೀಗೆ ಬರಬೇಕು, ಸೊ ಪುರುಷನಲ್ಲಿ ಆಹುತಿ ಮಾಡ್ತಾರೆ. ಸೊ ಅದಕ್ಕೆ ಊಟ ಮಾಡುವಾಗ ಅದಕ್ಕೆ ಗಂಡಸರು ಊಟ ಮಾಡುವಾಗ ಅವರು ಆ ಒಂದು ಪ್ರೊಸೀಜರ್ ಏನೋ ಇಟ್ಕೊಂಡಿರ್ತಾರ ಮಾಡೋದು ಅಂತ ಕಾಣುತ್ತೆ. ಸೊ ಅದು ಆಹುತಿ ಅವರು ಊಟ ಮಾಡ್ತಾರೆ, ಊಟ ಮಾಡುವಾಗ ದೇವತೆಗಳು ಅದನ್ನ ಹೋಮಿಸ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಬರುವಾಗ ಅಲ್ಲಿ ವಿಸ್ತಾರವಾಗ ಹೇಳ್ತಾರೆ ಇದು ಹೇಗ್ ಹೋಮ ಆಗತ್ತೆ ಅಂದ್ರೆ, ಇಲ್ಲಿ ನೋಡಿ ಈ ಒಂದು ಅನ್ನದಲ್ಲಿ ಸಂಕರ್ಷಣ ರೂಪ ಇದೆ. ಬಂದ ಆ ಒಂದು ವ್ರೀಹಿ ಅದಲ್ಲಿ ಬಂದ ರೂಪ, ಬಂದು ಜೀವನನ್ನ ಕರ್ಕೊಂಡು ಬಂದ ರೂಪ ಸಂಕರ್ಷಣ ಇದೆ. ಆ ಮಳೆ ದ್ವಾರ ಜೀವನ ಸಂಕರ್ಷಣ ಕೊನೆಯಲ್ಲಿ ಕರ್ಕೊಂಡು ಬಂದಿದ್ದಾನೆ. ಕರ್ಕೊಂಡ್ ಬಂದು ಈ ಒಂದು ತಂದೆಯ ರೇತಸ್ಸಲ್ಲಿ ಪ್ರದ್ಯುಮ್ನ ನಿಂತಿರ್ತಾನ. ಸೊ ಆ ಪ್ರದ್ಯುಮ್ನ ಕಡೆ ಕೊಡ್ತಾನಂತ ಜೀವವನ್ನ ಅಲ್ಲಿ ಇಡ್ತಾನಂತೆ. ಸೊ ಆ ಬಂದ ಈ ಪ್ರದ್ಯುಮ್ನಲ್ಲಿ ಇರುವಂತ ಪ್ರದ್ಯುಮ್ನ ತಕ್ಕೊಟ್ಟ ಈ ಜೀವವನ್ನ ಇವನು ಏನ್ ಮಾಡ್ತಾನೆ, ತಂದೆ ಬಂದು ತಾಯಲ್ಲಿ ಕೊಡ್ತಾನಂತೆ. ತಾಯಲ್ಲಿ ಕೊಡುವಾಗ ತಾಯಲ್ಲಿ ಅನಿರುದ್ಧ ರೂಪದಿಂದ ಇದ್ದಾನಂತೆ. ಸೊ ಇದು ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಇಲ್ಲೇ ನೋಡಿದ್ದೆ ಫಸ್ಟ್ ಬಂದಾಗ ಪುರುಷ ವಾಕ್ ಸಮಿದೆ ಅಂತ ಬಂತು. ವಾಕ್ ಸಮಿದೆ ಅಂತ ಬಂದಾಗ ಅಲ್ಲಿ ಏನ್ ಹೇಳ್ತಾರಂದ್ರೆ ನಾವು ಊಟ ಮಾಡುವಂತ ಈ ಅನ್ನ ಇದೆಲ್ಲ, ಈ ಅನ್ನ ಬಂದಾಗ ಅದು ಮೂರು ರೀತಿಯಿಂದ ಆಗತ್ತಂತೆ. ಸೊ ಮೂರು ರೀತಿಯಾಗಿ ಆಗೋವಾಗ ಫಸ್ಟ್ ಏನಾಗತ್ತೆ, ಈ ಒಂದು ತೇಜ ಅಂಶ ನೋಡಿ, ಸಮಿತ್ ಅಂತ ಕೊಟ್ಟಿದ್ದಾರೆ, ತೇಜದ ಭಾಗ ಊಟ ಮಾಡುವಾಗ ಮೂರಾಗ ಆಗತ್ತೆ. ಒಂದು ಬಂದು ಏನಾಗತ್ತೆ ಅಂದ್ರೆ ಇಟ್ ಈಸ್ ಸಾಲಿಡ್ಸ್ ಇರತ್ತೆ, ಲಿಕ್ವಿಡ್ ಇರತ್ತೆ, ಆಮೇಲೆ ಶಕ್ತಿ ತೇಜಸ್ ಕ್ಯಾಲ್ರೀಸ್ ಅಂತ ಕರೆತುಕೊಳ್ಳಿ, ಶಕ್ತಿ ರೂಪವಾಗಿರುತ್ತೆ. ಈ ಶಕ್ತಿ ರೂಪವಾಗಿರೋದು ಏನಾಗತ್ತೆ ಅಂದ್ರೆ ಇದು ನಮ್ಗೆ ಅಸ್ಥಿಗೆ ಹೋಗತ್ತಂತೆ. ಕೆಲವು ಈ ಶಕ್ತಿ ರೂಪವಾಗಿರೋದು ಯಾವತ್ತೂ ಅದು ವೇಸ್ಟ್ ಆಗೋದೇ ಇಲ್ಲ. ಒಂದು ಅಸ್ಥಿ ರೂಪವಾಗಿ ಹೋಗುತ್ತೆ, ಅಸ್ಥಿಯಲ್ಲಿ ಹೋಗಿ ಸೇರ್ಕೊಳತ್ತೆ. ಇನ್ನೊಂದು ಬಂದು ನಮ್ಮ ಮಜ್ಜ ಅಂದ್ರೆ ಬೋನ್ ಮ್ಯಾರೋಸ್ಲಿ ಸೇರ್ಕೊಳತ್ತೆ. ಇನ್ನೊಂದು ಏನಾಗತ್ತೆ ಅಂದ್ರೆ ನಮ್ಮ ವಾಕಲ್ಲಿ ಬರುತ್ತಂತೆ, ಮಾತಾಡುವ ಶಕ್ತಿಯನ್ನ ಈ ಒಂದು ತೇಜೋ ಭಾಗ ಕೊಡತ್ತಂತೆ. ತೇಜಸ್ಸು ಜಾಸ್ತಿ ಇದ್ದಾಗೆ, ಅಗ್ನಿಶಕ್ತಿ ಇದ್ದಾಗೆ ಮಾತು ಚಂದಾಗಿ ಬರುತ್ತಂತೆ. ಸೊ ಅದಕ್ಕೆ ವಾಚ್ ಅಂತ ಕರೀತಾರೆ, ವಾಚಸ್ ವಾಕ್ ಮೂಲಕವಾಗ ಆ ಉಂಡ ಒಂದು ಶಕ್ತಿ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಬಂದು ನೆಕ್ಸ್ಟ್ ನೋಡೋವಾಗ ಪ್ರಾಣ ಅಂತ ಬಂತು. ಅದು ಹೇಗೆ ಅಂದ್ರೆ ಫಸ್ಟ್ ನಾವು ತೇಜಸ್ ಪಾರ್ಟ್ ದ ಕ್ಯಾಲ್ರಿಯಾರ್ ಶಕ್ತಿ ಪಾರ್ಟ್ ನೋಡಿದ್ದೀವಿ. ಇನ್ನೊಂದು ನೆಕ್ಸ್ಟ್ ಬರೋದು ಆ ನೀರಿನ ಭಾಗ. ಆ ನೀರಿನ ಭಾಗ ನಾವು ವಾಟ್ ಎವರ್ ವಿ ಡ್ರಿಂಕ್ ಆರ್ ಅದು ಏನೇನು ನೀರಂಶ ಇರುತ್ತೋ ಆ ನೀರಲ್ಲಿ ಅದು ಮೂರಾಗಿ ಆಗತ್ತಂತೆ. ಆ ಮೂರಲ್ಲಿ ಇದ್ರಲ್ಲಿ ವೇಸ್ಟ್ ಉಂಟು, ವಿ ನೋ ದಟ್ ಇಟ್ ವಾಟ್ ಎವರ್ ಇಸ್ ಪಾಯ್ಸನ್ ವಾಟ್ ಎವರ್ ಇಟ್ ಈಸ್ ಅದು ಲಿಕ್ವಿಡ್ ಫಾರ್ಮ್ಲಿ ಅದು ಎಕ್ಸ್ಕ್ರೀಟ್ ಆಗತ್ತೆ. ಮತ್ತು ದ ಮಧ್ಯ ಭಾಗ ವಾಟ್ ದ ಸೈನ್ಸ್ ನೋಟಿಸಸ್ ಆ ಭಾಗ ಬಂದು ನಮಗೆ ಆ ಒಂದು ರಕ್ತ ಮತ್ತು ಆಲ್ ಬಾಡಿ ಫ್ಲೂಯಿಡ್ಸ್ ವಾಟ್ ಎವರ್ ಫ್ಲೂಯಿಡ್ ಇಸ್ ನೀಡೆಡ್ ಇನ್ ದ ಬಾಡಿ ಅದಾಗತ್ತೆ. ಆ ಸೂಕ್ಷ್ಮ ಅಂಶ ಇರತ್ತಲ್ಲ ಅದು ಏನಾಗತ್ತೆ ಅಂದ್ರೆ ಅದು ನಮಗೆ ಪ್ರಾಣಶಕ್ತಿನ ಅದೇ ನಮಗೆ ನೀರು ಇಸ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಪ್ರಾಣಶಕ್ತಿ ನಮಗೆ ನೀರಿಂದನೇ ಬರುತ್ತೆ. ಸೊ ಅದು ಏನಾಗತ್ತೆ ಅಂದ್ರೆ ಇಲ್ಲಿ ಪ್ರಣಯತಿ ಪ್ರಾಣ ಎಂಬ ಹೆಸರಿನಿಂದ ಅವನಿದ್ದಾನೆ ಅಂತ ಸೆಕೆಂಡ್ ಹೇಳ್ತಾರೆ. ಉಳಿದ ಮೂರು ಎಲ್ಲಿಂದ ಬರುತ್ತೆ ಅಂದ್ರೆ ಈ ಸಾಲಿದ್ ಅನ್ನದಿಂದ ಬರುತ್ತೆ. ಏನು ನೋಡುವುದು ಕೇಳುವುದು ಮತ್ತು ಊಟ ಮಾಡೋದು ಟೇಸ್ಟ್ ಎವ್ರಿಥಿಂಗ್ ನಮ್ಗೆ ಆ ಒಂದು ಅನ್ನದ ಮೂಲಕವಾಗಿ ಅದು ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ಮೂರು ಇಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ, ಇದು ಒಂದು ರೀತಿಯಿಂದನೂ ಹೇಳ್ತಾರೆ. ಸೊ ಹೀಗೆ ಈ ಒಂದು ಅನ್ನದಲ್ಲಿ ಭಗವಂತ ಇಷ್ಟು ರೂಪದಿಂದ ಇದ್ದು ಒಂದು ಸುಮಾರು ಇವಾಗ ಬಂತಲ್ಲ, ಇವಾಗ ವಿ ಹ್ಯಾವ್ ಕಮಾಡ್ ಐದು ರೂಪ ಅಂದ್ರೆ ಇಟ್ಸ್ ಅಂತ 25 ರೂಪಗಳು ಇಲ್ಲೇ ಬಂತು. ಸೊ 25 ರೂಪದಿಂದ ಇದ್ದು ಲೋಕ ಎನಿಸುವ ನಿರುತ ಬುಂಜಿಸುವ ಅನ್ನ ಯದುಕುಲ ವರನಿಗೆ ಅವಧಾನಗಳು ಎಂದು ಈ ತರ ಚಿಂತನೆ ಮಾಡಿ ನಾವು ಅದನ್ನ ಊಟ ಮಾಡಿದ್ರೆ ಇಷ್ಟು ಅಗ್ನಿ ರೂಪದಿಂದ ಈ ಜೀವ ಇಲ್ಲಿ ಹೋಮ ಮಾಡಿಸಿದ್ದಾನೆ ಭಗವಂತ ಅಂತ ನಾವು ತಿಳ್ಕೊಂಡು ಅದನ್ನ ಊಟ ಮಾಡಿದ್ರೆ ಅದೇ ಸಮರ್ಪಣೆ ಆಗತ್ತೆ ಎಂದು ಪರಿ ಸಮರ್ಪಣೆಗೈಯೇ ಕೈಗೊಂಡು ಅನುದಿನದಿ ಪೊರವ. ಸೊ ನಾವು ಈ ತರ ಅವನ ವ್ಯಾಪಾರಗಳ ಚಿಂತನೆ ಇಲ್ಲಿ ಎರಡೂ ಬಂತು, ವ್ಯಾಪಾರಗಳು ಬಂತು, ಇಲ್ಲಿ ವ್ಯಾಪ್ತಿಯೂ ಬಂತು. ವ್ಯಾಪ್ತಿ ಭಗವಂತನ ಐದು ರೂಪಗಳ ವ್ಯಾಪ್ತಿನೂ ಆಯಿತು, ಭಗವಂತನ ಒಂದು ವ್ಯಾಪಾರಗಳು ಆಯಿತು. ಈ ತರ ವ್ಯಾಪ್ತಿ ವ್ಯಾಪಾರ ಮತ್ತು ಅವನ ರೂಪಗಳನ್ನು ಚಿಂತನೆ ಮಾಡಿ ನಾವು ಊಟ ಮಾಡಿದ್ರೆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡ್ತಾನೆ ಅಂದರೆ ನಮಗೆ ಒಳ್ಳೇದು ಮಾಡ್ತಾನೆ. ಏನು ಒಳ್ಳೇದು ಅಂದರೆ ಅದೇ ಬರುತ್ತೆ, ತಿರ್ಗಾ ನಮಗೆ ಈ ಸಂಸಾರದಲ್ಲಿ ಅವನು ಹಾಕೋದಿಲ್ಲ, ಕಟ್ಟ ಹಾಕಿ ಒಂದೊಂದು ಅಗ್ನಿಯಿಂದ ಕಟ್ಟ ಹಾಕಿ ಅವನು ತಂದಿದ್ದಾನೆ. ಈ ಕಟ್ಟೆಲ್ಲ ಅವನು ಬಿಡಿಸ್ತಾನೆ. ಅಟ್ಲೀಸ್ಟ್ ನಮ್ಗೆ ಇನ್ನೊಂದು ಜನ್ಮ ಸಿಕ್ಕುವಾಗ ಈ ಒಂದು ದುಃಖ ಇದು ದುಃಖಮಯವಾಗಿ ಇರೋದಿಲ್ಲ, ಈ ಒಂದು ಜರ್ನಿ ದುಃಖಮಯವಾಗಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೃಷ್ಣಾರ್ಪಣಮಸ್ತು.